ನಮ್ಮ ನಾಡಿ 90.4 ಎಫ್ಎಂನಲ್ಲಿ ನಮ್ಮ ಆರೋಗ್ಯ.
ನಮಸ್ಕಾರ, ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಆರೋಗ್ಯ ಸಂಸ್ಥೆ ರಕ್ತದಾನದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಜೂನ್ 14 ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸುತ್ತೆ. ಈ ವಿಶೇಷ ದಿನದ ನಿಟ್ಟಿನಲ್ಲಿ ರಕ್ತ ಮತ್ತು ರಕ್ತದಾನ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗೆ ನಾರಾಯಣ ಹೆಲ್ತ್ ಸಿಟಿಯ ರಕ್ತ ನಿಧಿಯ ಮುಖ್ಯ ವೈದ್ಯರಾದಂಥ ಡಾಕ್ಟರ್ ಗಿರೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಣ. ಇವತ್ತು ವಿಶ್ವ ಈ ರಕ್ತದಾನ ದಿನದ ಪ್ರಾಮುಖ್ಯತೆ ಮತ್ತು ರಕ್ತ ಮತ್ತು ರಕ್ತದಾನದ ಪ್ರಾಮುಖ್ಯತೆ ಏನು ಅಂತ ಹೇಳೋದನ್ನು ಸಾಕಷ್ಟು ವಿಚಾರಗಳನ್ನ ಅವ್ರ ಹತ್ರ ತಿಳ್ಕೊಳ್ಳೋಣ. ಇವತ್ತು ಡಾಕ್ಟರ್ ಗಿರೀಶ್ ಸಿ ಜಿ ಅವರು ನಾರಾಯಣ ಹೆಲ್ತ್ ಸಿಟಿಯ ರಕ್ತ ನಿಧಿಯ ಮುಖ್ಯ ವೈದ್ಯರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್.
ನಮಸ್ಕಾರ.
ಈ ರಕ್ತ ಅಂದರೆ ಏನು ಅಂತ ಹೇಳುವಂಥದ್ದು ಜನರಿಗೆ ತುಂಬ ಜನರಿಗೆ ಅದರ ಕಲ್ಪನೆ ರಕ್ತ ನೋಡಿರ್ತಾರೆ, ಬಟ್ ರಕ್ತ ಅಂದರೆ ಏನು ವೈಜ್ಞಾನಿಕವಾಗಿ ಹೇಳೋದಿದ್ರೆ?
ಎಲ್ಲದಕ್ಕಿಂತ ಮುಂಚೆ ನಮ್ಮ ನಾಡಿ ಮತ್ತು 90.4 FM ಕೇಳುಗರಿಗೆ ನನ್ನ ವಂದನೆಗಳು. ರಕ್ತ ರಕ್ತ ಅಂದರೆ ಏನು? ಕೆಂಪು ಕಾಣದೆಲ್ಲ ರಕ್ತ ಅಲ್ಲ, ಆದರೆ ಮನುಷ್ಯನಲ್ಲಿ ರಕ್ತ ತುಂಬ ಇಂಪಾರ್ಟೆಂಟ್. ರಕ್ತ ಇಲ್ಲದೆ ನಾವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಆಗಲ್ಲ. ಮನುಷ್ಯನಲ್ಲಿ ರಕ್ತ ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ, ರಕ್ತದಲ್ಲಿ ಕೆಂಪು ಕಣ ಅಂತ ಇರುತ್ತೆ, ಆ ಕೆಂಪು ಕಣದಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ. ಆ ಹಿಮೋಗ್ಲೋಬಿನಿಂದ ಆಕ್ಸಿಜನ್ ಕ್ಯಾರಿ ಆಗುತ್ತೆ. ನಮ್ಮ ಯಾವುದೇ ದೇಹ ವರ್ಕ್ ಮಾಡಬೇಕು, ಪಾರ್ಟ್ ವರ್ಕ್ ಮಾಡಬೇಕು ಅಂತಂದರೆ ಈ ಆಕ್ಸಿಜನ್ ರಿಕ್ವೈರ್ಮೆಂಟ್ ಅತ್ಯವಶ್ಯಕ. ಅದರಿಂದನೇ ನಾವು ಉಸಿರಾಡ್ತಿರೋದು. ಆ ಉಸಿರಾಡದಿಂದ ಏನು ಆಕ್ಸಿಜನ್ ಲಂಗ್ಸಿಗೆ ಹೋಗುತ್ತೆ, ಲಂಗ್ಸಿಂದ ಎಲ್ಲ ಭಾಗಕ್ಕೆ ಹೋಗಬೇಕು ಅಂದರೆ ಈ ಹಿಮೋಗ್ಲೋಬಿನ್ ಇಂಪಾರ್ಟೆಂಟ್. ಈ ಹಿಮೋಗ್ಲೋಬಿನಲ್ಲಿರುತ್ತೆ, ಈ ಹಿಮೋಗ್ಲೋಬಿನ್ ರಕ್ತದಲ್ಲಿರುತ್ತೆ. ಆದ್ದರಿಂದ ರಕ್ತ ಸಂಚಾರ, ಹಿಮೋಗ್ಲೋಬಿನ್, ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಎಲ್ಲದೂ ತುಂಬ ಇಂಪಾರ್ಟೆಂಟ್.
ಓಕೆ, ಸೊ ರಕ್ತ ಅಂದರೆ ಏನು ಅಂತ ಹೇಳೋದು ನಮಗೆ ತಿಳಿಸ್ಕೊಟ್ರಿ. ರಕ್ತದಲ್ಲಿ ಗುಂಪುಗಳಿವೆ, ಸೊ ರಕ್ತದಲ್ಲಿ ಎಷ್ಟು ಗುಂಪುಗಳಿದೆ? ಸೊ ಅದನ್ನು ಅದರ ಅಂದರೆ ಎಷ್ಟು ಪ್ರಮಾಣದಲ್ಲಿ ಎಷ್ಟನ್ನು ಗುರುತಿಸಲಾಗಿದೆ ಈಗ, ಅಥವಾ ಯಾವ ಥರ ಅದರ ವೆರೈಟಿಗಳನ್ನ ಮಾಡೋದಾಗುತ್ತೆ?
ರಕ್ತದಲ್ಲಿ ಪ್ರಮುಖವಾಗಿ 4 ಗುಂಪುಗಳು ಅಂತ ಹೇಳ್ತೀವಿ. ಅದನ್ನು ಎ ಗ್ರೂಪು, ಬಿ ಗ್ರೂಪು, ಓ ಗ್ರೂಪು ಅಥವಾ ಎ ಬಿ ಗ್ರೂಪ್ ಅಂತ ಹೇಳ್ತೀವಿ. ಅದರಲ್ಲಿ ಇನ್ನೊಂದು ಪರ್ಟಿಕ್ಯುಲರ್ ಆಗಿ RH-14 ಅಂತ ನಾವು ಕಂಡುಹಿಡಿತೀವಿ. ಅದನ್ನು ಆ RH-14 ಯಾರಲ್ಲಿ ಇರುತ್ತೆ ಅವರಿಗೆ ಪಾಸಿಟಿವ್ ಅಂತ ಹೇಳ್ತೀವಿ, ಯಾರಲ್ಲಿ ಇರಲ್ಲ ಅವರಿಗೆ ನೆಗೆಟಿವ್ ಅಂತ ಹೇಳ್ತೀವಿ. ಈ 4 ಗುಂಪುಗಳಲ್ಲಿ ಮತ್ತೆ 2 ಭಾಗಿ ಡಿವೈಡ್ ಮಾಡ್ಬೋದು. ಒಂದೊಂದು ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಓ ಪಾಸಿಟಿವ್, ಓ ನೆಗೆಟಿವ್ ಆ್ಯಂಡ್ ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್. ಈ ಎಲ್ಲ ರಕ್ತದ ಗುಂಪುಗಳಲ್ಲಿ ಅತಿ ಹೆಚ್ಚಾಗಿ ನಮಗೆ ಸಿಗೋದು ಭಾರತದಲ್ಲಿ ಅಥವಾ ಏಷ್ಯಾ ಖಂಡದಲ್ಲಿ ಅಂದರೆ ಓ ಪಾಸಿಟಿವ್. ಅತಿ ವಿರಳ ಅಂತಂದರೆ ನೆಗೆಟಿವ್ ಗ್ರೂಪ್ಗಳು ವಿರಳ, ಅದರಲ್ಲಿ ಎ ಬಿ ನೆಗೆಟಿವ್ ಅಥವಾ ಓ ನೆಗೆಟಿವ್ ತುಂಬ ವಿರಳವಾಗಿ ಸಿಗುತ್ತೆ.
ಓಕೆ, ಈ ರಕ್ತದ ಗುಂಪುಗಳಲ್ಲಿ ಅತ್ಯಂತ ರೇರೆಸ್ಟ್ ದಿ ರೇರ್ ಅಂತ ಹೇಳುವಂಥ ಗುಂಪುಗಳು ಯಾವುದೋ ರೀತಿಯ
ಎ ಬಿ ನೆಗೆಟಿವ್ ಇದೆ, ಅದರ ಜೊತೆಗೆ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಹೇಳ್ತೀವಿ. ಆ ಬಾಂಬೆ ಬ್ಲಡ್ ಗ್ರೂಪ್ ಇರೋದು ತುಂಬ ವಿರಳ, 1-5,000 ಜನದಲ್ಲಿ ಒಬ್ಬರಿಗೂ ಅಥವಾ ಇಬ್ಬರಿಗೆ ಇದ್ದರೆ ಹೆಚ್ಚು.
ಓಕೆ, ಥ್ಯಾಂಕ್ ಯು. ಸೊ ರಕ್ತದ ಕಾರ್ಯವೈಖರಿ ಏನು ಅಂತ ಏನೇನು ಮಾಡುತ್ತೀರಿ?
ಓಕೆ, ಈ ರಕ್ತ ಅಂತ ನಾವು ಏನು ನಾರ್ಮಲಾಗಿ ಹೇಳ್ತೀವಿ, ಈ ರಕ್ತದಲ್ಲಿ ಸೆಲ್ಸ್ ಇರುತ್ತೆ, 3 ಸೆಲ್ಸ್ ಇರುತ್ತೆ. ಒಂದು ಕೆಂಪು ರಕ್ತ ಕಣ ಅಂತ ಇರುತ್ತೆ, ಇನ್ನೊಂದು ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಆ ಉಳಿದ ನೀರಿನಂಶನ ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ. ಈ ಕೆಂಪು ರಕ್ತ ಕಣಗಳು ಏನಾಗುತ್ತೆ ಅಂತಂದರೆ, ಇದು ಇದರಲ್ಲಿ ಹಿಮೋಗ್ಲೋಬಿನ್ ಅಂತ ಇರುತ್ತೆ ಅಂತ ಹೇಳಿದೆ, ಅದರಿಂದ ಇದರಲ್ಲಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಇರುತ್ತೆ, ಅದಕ್ಕೆ ಅತ್ವಾದ ಮುಖ್ಯವಾದ ಅಂಶ ಇದು. ವೈಟ್ ಬ್ಲಡ್ ಸೆಲ್ಸ್ ಏನಂದರೆ ನಮ್ಮ ಬಾಡಿಲಿರೋ ಪೊಲೀಸ್ಮೆನ್ ಥರ. ಆ ಪೊಲೀಸ್ ಏನು ಮಾಡುತ್ತೆ ಅಂದರೆ, ಏನೇ ಇನ್ಫೆಕ್ಷನ್ ಆದರೂ ಆ WBCs ಬಂದು ಫೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಇಟ್ ಇಸ್ ಅ ಪೊಲೀಸ್ಮೆನ್ ಆಫ್ ಅವರ್ ಬಾಡಿ. ಆ್ಯಂಡ್ 3rd ಇಸ್ ಪ್ಲೇಟ್ಲೆಟ್ಸ್. ಈ ಪ್ಲೇಟ್ಲೆಟ್ಸ್ ಏನಾಗುತ್ತೆ ಅಂದರೆ, ಎಲ್ಲ ರಕ್ತ ಎಲ್ಲಾದರೂ ಹರಿದೋಗ್ತಾ ಇದೆ ಅಂದರೆ ಅದನ್ನು ಹೆಪ್ಪುಗಟ್ಟಕ್ಕೆ ಹೆಲ್ಪ್ ಮಾಡುತ್ತೆ, ಅದು ರಕ್ತನ ಸೋದಂಗೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಡೆಂಗ್ಯೂ ಪೇಷೆಂಟ್ಸಲ್ಲಿ ಯೂಸ್ ಮಾಡ್ತೀವಿ, ತುಂಬ ಅತ್ಯವಶ್ಯಕ ಆಗಿ, ಮತ್ತು ಕ್ಯಾನ್ಸರ್ ಪೇಷೆಂಟ್ಸಲ್ಲಿ ಯೂಸ್ ಮಾಡ್ತೀವಿ.
ಸೊ ಇಲ್ಲಾದರೂ ಗಾಯ ಆಯಿತು ಅಂದರೆ ರಕ್ತ
ಹೋಗೋದನ್ನು ತಡೆಯೋದಕ್ಕೆ ಹೆಪ್ಪುಗಟ್ಟೋದಕ್ಕೆ ಪ್ಲೇಟ್ಲೆಟ್ಸ್ ಆರ್ ವೆರಿ ಇಂಪಾರ್ಟೆಂಟ್.
ಓಕೆ ಸರ್, ಥ್ಯಾಂಕ್ ಯು. ಸೊ ಈ ರಕ್ತದಾನ ಅಂದರೆ ಏನು, ಅದರ ಮಹತ್ವ ಏನು, ಮತ್ತು ವಿಶ್ವ ರಕ್ತದಾನಿಗಳ ಈ ವರ್ಷದ ಥೀಮ್ ಅಂತ ಅಂದರೆ ಏನು ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಿದ್ರೆ,
ಪ್ರತಿ ವರ್ಷ 2005 ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಈ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಆಚರಿಸೋದು ಶುರು ಮಾಡಿದ್ದೇನಕ್ಕೆ ಅಂತಂದರೆ, ಎಲ್ಲರಿಗೂ ರಕ್ತ ಸಿಗಲಿ, ಯಾವುದೇ ವ್ಯಕ್ತಿಯು ರಕ್ತದ ಅಭಾವದಿಂದ ಸಾವನ್ನಪ್ಪಬಾರ್ದು ಅಂತ ಹೇಳೋ ಉದ್ದೇಶಕ್ಕಾಗಿ ಈ ಹೊಸ ಥೀಮನ್ನು 2005 ಶುರು ಮಾಡಿದ್ದೀವಿ. ಈಗ 2020 ಈ ವರ್ಷದ ಥೀಮ್ ಏನಂದರೆ ಸೇಫ್ ಬ್ಲಡ್ ಸೇವ್ ಲೈಫ್ಸ್ ಅಂತೇಳಿ. ಅಂದರೆ ಏನು ರಕ್ತ ನಾವು ಕೊಡ್ತೀವಿ ಅದು ಸುರಕ್ಷಿತವಾಗಿರಬೇಕು, ಅದರಿಂದ ಜೀವ ಉಳಿಬೇಕು, ಅದರಿಂದನೂ ಯಾವುದೇ ರೀತಿಯ ಜೀವ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸೇಫ್ ಬ್ಲಡ್ ಸೇವ್ ಲೈಫ್ಸ್ ಅಂತ ಈ ವರ್ಷದ ಥೀಮ್.
ಓಕೆ ಸರ್, ಥ್ಯಾಂಕ್ ಯು. ಸೊ ಈ ರಕ್ತದಾನವನ್ನು ಹೇಗೆ ಮಾಡಬೇಕು, ಮತ್ತು ಈ ರಕ್ತದಾನಕ್ಕಿಂತ ರಕ್ತದಾನ ಮಾಡೋ ವ್ಯಕ್ತಿ ಅದಕ್ಕೂ ಮೊದಲೇ ಏನಾದರೂ ಮುಂಚಿತವಾಗಿ ಇಂಥ ಆಹಾರ ತಗೋಬೇಕು, ಈ ಥರದ್ದು ಏನಾದರೂ ಇದೆಯಾ, ಮತ್ತು ರಕ್ತದಾನದ ಸಮಯದಲ್ಲಿ ಏನೇನು ಮಾಡಬೇಕು ಅಂತ?
ರಕ್ತದಾನ ಯಾರ್ಯಾರು ಕೊಡಬೇಕು ಅಂತ ಇಚ್ಛೆ ಪಡ್ತೀರಾ, ಅವರೆಲ್ಲರದು ಮೊದಲು ಒಂದೇ ಅಂತಂದರೆ ಅವ್ರ ಏಜ್ ಕ್ರೈಟೀರಿಯಾ ನೋಡ್ತೀವಿ. ಏಜ್ ಕ್ರೈಟೀರಿಯಾ 18 ವರ್ಷದೊಳ ಮೇಲ್ಪಟ್ಟಿರಬೇಕು ಹಾಗೂ 65 ವರ್ಷದ ಕೆಳಪಟ್ಟಾಗಿರಬೇಕು. ಇದು ನಮ್ಮ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಗೈಡ್ಲೈನ್ಸ್ ಪ್ರಕಾರ ಹೇಳ್ತೀವಿ. ಅದ್ರ ಜೊತೆಗೆ ಆರೋಗ್ಯವಾಗಿರಬೇಕು, ಅದು ಇಂಪಾರ್ಟೆಂಟ್. ಅವ್ರಿಗೆ ಏನಾದರೂ ತೊಂದರೆ ಇದ್ದು ಕಾಯಿಲೆ ಇದ್ದು ಅವರು ಸುಸ್ತಾಗಿದೆ ಅಂತ ಅನಿಸ್ತಾ ಇದ್ರೆ ಅವರು ರಕ್ತದಾನ ಮಾಡೋಕೆ ಆಗಲ್ಲ. ಸೊ ಅದ್ರ ಜೊತೆಗೆ ರಕ್ತದಲ್ಲಿ ನಾವು ಹಿಮೋಗ್ಲೋಬಿನ್ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಆ ಹಿಮೋಗ್ಲೋಬಿನ್ ಯಾವುದೇ ಬ್ಲಡ್ ಬ್ಯಾಂಕಿಗೆ ಹೋದಾಗಲೂ ರಕ್ತದ ಒಳಕಿನ ಮುಂಚೆ ಹಿಮೋಗ್ಲೋಬಿನ್ ಚೆಕ್ ಮಾಡ್ತೀವಿ. ಅದು ನಾರ್ಮಲ್ ರೇಂಜ್ ಫಾರ್ ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ಗೆ 12.5-18 ಗ್ರಾಮ್ ವರೆಗೂ ಇರಬೇಕು. ಅದು ನಾರ್ಮಲ್ ಆಗಿತ್ತು ಅಂದರೆ ಮಾತ್ರ ಎಲ್ಲ ದಾನಿಗಳಿಂದ ರಕ್ತಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ. ಮೋರ್ ದ್ಯಾನ್ 12.5 ಇಸ್ ದ ಕ್ರೈಟೀರಿಯಾ. ಮೋರ್ ದ್ಯಾನ್ 12.5 ಮೇಲ್ಪಟ್ಟಾಗಿದ್ದರೆ ಮಾತ್ರ ಅವರು ರಕ್ತ ಕೊಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಇನ್ನೊಂದು ವಿಷಯ ಅಂತಂದರೆ ತೂಕ. ತೂಕ 45 ಕೆಜಿ ಮೇಲ್ಪಟ್ಟಿದ್ದವರು ಮಾತ್ರ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಇದ್ರ ಜೊತೆಗೆ ಅವರಲ್ಲಿ ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತು ಹಾಗೂ ಅವರು ಯಾವುದಾದ್ರೂ ಮಾತ್ರೆಗಳನ್ನು ತೊಗೊಂತಾ ಇದ್ದರೆ ಅವರು ಅದನ್ನು ಡಾಕ್ಟರ್ ಹತ್ರ ತಿಳಿಸ್ಬೇಕು. ತಿಳಿಸಿದಾಗ ಅದನ್ನು ನೋಡಿಕೊಂಡು ಡಾಕ್ಟರ್ ಒಪ್ಪಿಗೆ ಕೊಟ್ಟರೆ ದೇ ಕ್ಯಾನ್ ಆಲ್ಸೋ ಡೊನೇಟ್.
ಯಾವುದಾದ್ರೂ ಆಹಾರ ಇಂಥದ್ದನ್ನು ತಿನ್ನಬಾರ್ದು ಆ ಥರದ್ದು ಏನಾದರೂ ಇದೆ?
ಆಹಾರದಲ್ಲಿ ಯಾವುದೇ ರೀತಿಯ ಪತ್ತೆ ಇಲ್ಲ, ಚೆನ್ನಾಗಿ ಊಟ ಮಾಡಿರಬೇಕು. ಸೊ ಯಾವಾಗದೇ ದಿನ ಬ್ಲಡ್ ಕೊಡಬೇಕು ಅಂತಂದರೆ ಲಾಸ್ಟ್ 4 ಗಂಟೆ ಒಳಗಡೆ ನಾರ್ಮಲ್ ಪೂರ್ತಿಯಾದ ಆಹಾರವನ್ನು ಸೇವಿಸಿರಬೇಕು. ಖಾಲಿ ಹೊಟ್ಟೆಯಲ್ಲಿ ರಕ್ತದಾನ ಮಾಡಬಾರ್ದು.
ಯಾವುದೇ ದುಶ್ಚಟಗಳನ್ನು ಆ ಥರದ್ದು ಇದ್ರೆ
ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಲಾಸ್ಟ್ 24 ಅವರ್ಸಲ್ಲಿ ಆಲ್ಕೋಹಾಲ್ ಸೇವನೆ ಮಾಡಿರಬಾರ್ದು ಹಾಗೂ ಲಾಸ್ಟ್ 2 ಅವರ್ಸಲ್ಲಿ ಸ್ಮೋಕಿಂಗ್ ಮಾಡಿರಬಾರ್ದು.
ಓಕೆ ಸರ್, ಥ್ಯಾಂಕ್ ಯು. ಸೊ ಈ ದಾನಿಗಳಿಂದ ಪಡೆದ ರಕ್ತ, ಸೊ ಅದನ್ನು ಎಷ್ಟು ದಿನ ಸಂಗ್ರಹಿಸಿರ್ಬೋದು ಅಥವಾ ಅದು ರೋಗಿಗಳಿಗೆ ಅಥವಾ ಯಾರಿಗಾದರೂ ಇದು ಬೇಕಾದವರಿಗೆ ಎಷ್ಟು ಸಮಯದವರೆಗೆ ಸಂಗ್ರಹಿಸಿರ್ಬೋದು ಅಂತ?
ಈ ರಕ್ತ ನಾವೇನು ಪಡಿತಾ ಇದ್ವಿ ಈಗ, ಸೊ ಆ ರಕ್ತನ 1 ಯೂನಿಟಿಂದ 1 ಜೀವ ಸೇವ್ ಮಾಡ್ಬೋದು ಅಂತ ಮೊದಲು ಕಾನ್ಸೆಪ್ಟ್ ಇತ್ತು. ಈಗೇನಾಗಿದೆ ಅಂದರೆ ನಾವು ಈ ರಕ್ತ ಅತಿ ವಿರಳವಾಗಿದೆ ಹಾಗೂ ಭಾರತದಲ್ಲಿ ರಿಕ್ವೈರ್ಮೆಂಟ್ ನಿಯರ್ಲಿ 1.1 ಕೋಟಿಯಿಂದ 1.2 ಕೋಟಿಯಷ್ಟು ರಕ್ತ ಜನರಿಗೆ ಬೇಕಾಗ್ತಾ ಇದೆ ಭಾರತದಲ್ಲಿರೋರಿಗೆ. ಅದರಲ್ಲಿ ನಿಮಗೆ ಪೂರೈಸೋಕೆ ಆಗ್ತಿರೋದು ಬರೀ 60-70 ಲಕ್ಷ ಮಾತ್ರ. ಇನ್ನು ಉಳಿದಿದ್ದು ಅಷ್ಟನ್ನು ನಾವು ಕಡಿಮೆ ಆಗ್ತಾ ಇದೆ, ಅದರಿಂದ ಜನರ ಜೀವನಕ್ಕೆ ಅಪಾಯ ಆಗ್ತಾ ಇದೆ. ಸೊ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತಲೇ ನಾವು ಕಾಂಪೊನೆಂಟ್ ಸಪರೇಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಈಗ ಕಾಂಪೊನೆಂಟ್ ಸಪರೇಷನ್ ಅಂದರೆ ಏನು? ಸೊ ನಾವು ಒಂದು ರಕ್ತ ಏನು ಹೋಲ್ ಬ್ಲಡ್ ಅಂತ ಕಲೆಕ್ಟ್ ಮಾಡ್ತೀವಿ ಅದನ್ನು 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಒಂದು RBCs ಅಥವಾ ಪ್ಯಾಕ್ ಸೆಲ್ಸ್ ಅಂತ ಹೇಳ್ತೀವಿ, ಎರಡನೇದು ಲಿಕ್ವಿಡ್ ಅಂಶ ಪ್ಲಾಸ್ಮಾ ಅಂತ ಹೇಳ್ತೀವಿ, ಮೂರನೇದು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಡಿವೈಡ್ ಮಾಡೋದ್ರಿಂದ ಮೂರು ಬೇರೆ ಬೇರೆ ಜನರಿಗೆ ಕೊಟ್ಟು 3 ಜೀವನ ಉಳಿಸ್ಬೋದು. ಅದರಿಂದ ಒಂದು ರಕ್ತದಾನದಿಂದ 3 ಜೀವನ ಉಳಿಸೋಕೆ ಸಾಧ್ಯ ಇದೆ. ಈ RBCs ಅಂತ ಏನು ಹೇಳ್ತೀವಿ ಅದನ್ನು ನಾವು 3 ತಿಂಗಳವರೆಗೆ ನಾವು 35 ದಿನಗಳವರೆಗೆ ಸೇವ್ ಮಾಡ್ಬೋದು. ಆ್ಯಂಡ್ ಪ್ಲೇಟ್ಲೆಟ್ಸನ್ನು ಬರೀ 5 ದಿನ ಮಾತ್ರ ಉಳಿಸ್ಕೋಬೋದು. ಆ್ಯಂಡ್ ಪ್ಲಾಸ್ಮಾ ಲಿಕ್ವಿಡ್ ಅಂಶ ಏನಿರುತ್ತೆ ಅದನ್ನು ನಾವು 1 ವರ್ಷದವರೆಗೂ ಕಾಪಾಡ್ಕೋಬೋದು.
ಓಕೆ ಸರ್, ಥ್ಯಾಂಕ್ ಯು. ಸೊ ಈ ರಕ್ತವನ್ನು ಪಡೆಯುವವರು ನಾರ್ಮಲಿ ಯಾವುದೇ ಹಾಸ್ಪಿಟ್ಲು ಅಥವಾ ಈ ಥರದ ವೈದ್ಯ ವೃತ್ತಿಯಲ್ಲಿರೋರು ಇರ್ತಾರೆ ನಾರ್ಮಲಿ, ಯಾಕಂದರೆ ಪೇಷಂಟ್ಸ್ಗೆ ಅದನ್ನು ಡೈರೆಕ್ಟಾಗಿ ತೊಗೊಳೋಕ್ಕಾಗಲ್ಲ. ಸೊ ಅವರು ಯಾವ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಬೇಕು ಅಂತ ಸಾಧಾರಣವಾಗಿ?
ಯಾವುದೇ ರಕ್ತ ಪಡೆಯಬೇಕು ಅಂತಂದರೆ ಡಾಕ್ಟರ್ ಆಗಲಿ ಬಿಫೋರ್ ಪೇಷಂಟ್ಸ್ಗೆ ಕೊಡಬೇಕು ಅಂತಂದರೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಾದರೂ ಇದ್ದರೆ ಅದನ್ನು ಮೊದಲು ಮಾಡಬೇಕಾಗತ್ತೆ. ರಕ್ತ ಪೇಷಂಟಿಗೆ ಕೊಡಬೇಕಾದ್ರೆ ಅದು ಲಾಸ್ಟ್ ರೆಸಾರ್ಟ್ ಆಗಿರುತ್ತೆ. ರಕ್ತ ಕೊಡಲೇಬೇಕು ಅಂದಾಗ ಮಾತ್ರ ಅದಕ್ಕೆ ರಕ್ತ ಕೊಡಬೇಕಾಗುತ್ತೆ. ರಕ್ತ ಕಡಿಮೆ ಆಗಿರೋದಕ್ಕೆ ಕಾರಣ ಏನು ಅಂತ ಕಣ್ಣಿಡಿದು ಅದನ್ನು ಮೊದಲು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಎಮರ್ಜೆನ್ಸಿ ಇದ್ದಾಗ ಮಾತ್ರ ರಕ್ತನ ಉಪಯೋಗಿಸ್ಬೇಕಾಗತ್ತೆ. ಈ ಎಮರ್ಜೆನ್ಸಿ ಅಂತಂದರೆ ರಕ್ತದ ಯಾವ ಯಾವ ಟೈಮಲ್ಲಿ ಡಾಕ್ಟರ್ಗೆ ರಕ್ತ ಬೇಕಾಗತ್ತೆ ಅಥವಾ ಪೇಷೆಂಟಿಗೆ ರಕ್ತ ಬೇಕಾಗತ್ತೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಗರ್ಭಿಣಿ ಸ್ತ್ರೀಯಲ್ಲಿ. ಗರ್ಭಿಣಿ ಸ್ತ್ರೀಯಲ್ಲಿ ಅವರಿಗೆ ನಾರ್ಮಲ್ ಪ್ರೆಗ್ನೆನ್ಸಿ ಟೈಮಲ್ಲಿ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇರುತ್ತೆ, ಆದ್ದರಿಂದ ಅವರಿಗೆ ಬೇಕಾಗತ್ತೆ. ಗರ್ಭಿಣಿಯವರು ಡೆಲಿವರಿ ಆಗೋ ಸಮಯದಲ್ಲಿ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನು ಪೋಸ್ಟ್ ಪಾರ್ಟಮ್ ಹಿಮರೇಜ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಅವರಿಗೆ ಸರಿಯಾದ ಸಮಯದಲ್ಲಿ ರಕ್ತ ಸಿಗದೆ ಇದ್ದರೆ ಸಾವಾಗೋ ಚಾನ್ಸ್ ಇರುತ್ತೆ, ಅದನ್ನು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ರಕ್ತ ಬೇಕಾಗತ್ತೆ. ಎರಡನೇದು ರಕ್ತ ಬೇಕಾಗೋದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸಲ್ಲಿ ರಕ್ತ ಬೇಕಾಗತ್ತೆ. ಮತ್ತು ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮಲ್ಲಿ ಕ್ಯಾನ್ಸರ್ ಪೇಷೆಂಟ್ಸ್ಗೆ ಆ್ಯಂಡ್ ತಲಸೀಮಿಯಾ ಪೇಷೆಂಟ್ಸ್ ಅಂತ ಹೇಳ್ತೀವಿ. ತಲಸೀಮಿಯಾ ಪೇಷೆಂಟ್ಸ್ ಅಂದರೆ ಯಾರು? ಅವರು ಸಣ್ಣ ಮಕ್ಕಳು. ಅವ್ರದ್ದಲ್ಲಿ ಏನಾಗಿರುತ್ತೆ ಅಂದರೆ ಹಿಮೋಗ್ಲೋಬಿನ್ ಅಂತ ಏನು ಹೇಳಿದೆ ಅದು ಸೃಷ್ಟಿಯ ಸಮಯದಲ್ಲೇ ದೇರ್ ಇಸ್ ಅ ಸಮ್ ಸ್ಮಾಲ್ ಡ್ಯಾಮೇಜ್ ಆಗಿರುತ್ತೆ ಹಿಮೋಗ್ಲೋಬಿನ್ನಲ್ಲಿ. ಆ ಡ್ಯಾಮೇಜ್ ಏನಕ್ಕಾಗಿರುತ್ತೆ ಅಂದರೆ ಅದು ಜಾಸ್ತಿ ನಾರ್ಮಲಿ RBCs 120 ದಿನ ಕಾಲ ಅದು ಲೈಫ್ ಟೈಮ್, ಆದರೆ ಇದರಲ್ಲಿ ಅಷ್ಟೊಂದು ದಿನ ಇರಲ್ಲ, ಅದು ಬೇಗ ಹಾಳಾಗಿ ಬೇಗ ಆಗುತ್ತೆ. ಅವರಿಗೆ ಎವ್ರಿ 21 ಡೇಸ್ ಒಂದ್ಸಲ ಅವರಿಗೆ ರಕ್ತದಾನ ಮತ್ತೆ ಮಾಡಬೇಕಾಗತ್ತೆ ಅಥವಾ ರಕ್ತ ಅವ್ರಿಗೆ ಬೇಕಾಗತ್ತೆ ಆ ಪೇಷೆಂಟ್ಸ್ಗಳಿಗೆ. ಆದ್ದರಿಂದ ಇಂಥ ಪೇಷೆಂಟ್ಸ್ಗಳಿಗೆ ಜೀವನ ಪೂರ್ತಿ ರಕ್ತ ಕೊಟ್ಟರೆ ಮಾತ್ರ ಅವ್ರು ಉಳಿತಾರೆ. 21 ದಿನಕ್ಕೊಂದ್ಸಲ ರಕ್ತ ಕೊಡಲೇಬೇಕು ಅವ್ರಿಗೆ. ಆದ್ದರಿಂದ ಇಂಥವ್ರಿಗೆ ಅತಿಯಾದ ರಕ್ತದ ಅವಶ್ಯಕತೆ ಇರುತ್ತೆ, ಅದರಿಂದ ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ಕೇಳ್ಕೊತೀನಿ.
ಓಕೆ ಸರ್, ಈ ರಕ್ತದಾನ ಯಾರಿಗೆ ಬೇಕಾಗುತ್ತೋ ಅವರಿಗೆ ಈ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದಾಗ ಮಾತ್ರ ರಕ್ತವನ್ನು ಕೊಡಬೇಕು, ಇಲ್ಲಾಂದ್ರೆ ರಕ್ತ ಉತ್ಪತ್ತಿಯಾಗುವಂಥ ರೀತಿಯ ವ್ಯವಸ್ಥೆಗಳನ್ನೇ ಮಾಡಬೇಕು ಅಂತ ಹೇಳ್ತೀರಿ. ಯಾಕಂದರೆ
ಅದಕ್ಕೆ ಕಾರಣ ಏನು ಅಂತ ನೋಡಿಕೊಂಡು ಅದನ್ನು ಟ್ರೀಟ್ಮೆಂಟ್ ಕೊಟ್ಟರೆ ರಕ್ತ ತಂತಾನಾಗೇ ಬರುತ್ತೆ. ಸೊ ಅದು ತೊಂದರೆ ಆಗಿದೆ, ಅದರಲ್ಲಿ ಉತ್ಪತ್ತಿನೇ ಆಗಲ್ಲ ಅಂದಾಗ ಮಾತ್ರ ನಾವು ಹೊರಗಡೆಯಿಂದ ರಕ್ತ ಕೊಡಬೇಕು. ಅಥವಾ ಎಮರ್ಜೆನ್ಸಿ ಇದೆ, ನಿಮಗೆ ಟೈಮ್ ಇಲ್ಲ ಅದನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂದಾಗ ಮಾತ್ರ, ಜೀವ ಹೋಗ್ತಾ ಇದೆ ಅಂದಾಗ ಮಾತ್ರ ನಾವು ರಕ್ತನ ಕೊಡಬೇಕಾಗತ್ತೆ.
ಸರಿ ಸರ್, ನಾರಾಯಣ ಹೆಲ್ತ್ ಸಿಟಿ ರಕ್ತ ನಿಧಿಯಿಂದ ಯಾರಾದರೂ ರಕ್ತ ಪಡಿಬೇಕು ಅಂದರೆ ಯಾವುದು ಪ್ರೊಸೀಜರ್, ಯಾವ ರೀತಿ ಬಂದು ತಗೋಬೋದು ಅಂತ?
ಓಕೆ, ಈ ನಾರಾಯಣ ಹೆಲ್ತ್ ಸಿಟಿ ಬ್ಲಡ್ ಬ್ಯಾಂಕ್ ಸರೌಂಡಿಂಗಲ್ಲಿರೋ ಯಾವುದೇ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಇದ್ದು ಡಾಕ್ಟರ್ ಅದಕ್ಕೆ ರಕ್ತ ಬೇಕು ಅಂತ ಸೂಚಿಸಿದಾಗ, ಸೊ ನೀವೇನು ಮಾಡಬೇಕು, ಮೊದಲನೇದು ಅಂತಂದರೆ ಡಾಕ್ಟರ್ ಒಂದು ರಿಕ್ವೆಸ್ಟ್ ಫಾರ್ಮ್ ಅಂತ ಕೊಡ್ತಾರೆ, ಬ್ಲಡ್ ರಿಕ್ವೆಸ್ಟ್ ಫಾರ್ಮ್ ಅಂತ ಕೊಡ್ತಾರೆ. ಆ ಬ್ಲಡ್ ರಿಕ್ವೆಸ್ಟ್ ಫಾರ್ಮಲ್ಲಿ ಪೇಷಂಟ್ಸ್ ಡೀಟೇಲ್ಸ್ ಎಲ್ಲ ಇರಬೇಕು, ಯಾವ ರೀತಿಯ ರಕ್ತ ಬೇಕು, ಯಾವ ರೀತಿಯ ರಕ್ತದ ಕಾಂಪೊನೆಂಟ್ ಬೇಕು, ಪ್ಯಾಕ್ಡ್ ಸೆಲ್ಸ್ ಬೇಕಾ, ಪ್ಲೇಟ್ಲೆಟ್ಸ್ ಬೇಕಾ, ಎಸ್ ಡಿ ಪಿ ಬೇಕಾ, ಅಥವಾ ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ ಬೇಕಾ ಅಂತ ಅದನ್ನು ನಮೂದಿಸಬೇಕು. ಪ್ಲಸ್ ಅದ್ರ ಜೊತೆಗೆ ಡಾಕ್ಟರ್ ಸಿಗ್ನೇಚರ್ ಮಾಡಿರಬೇಕು, ಪ್ಲಸ್ ಅದನ್ನೊಂದು ಸೀಲ್ ಹಾಕಿರಬೇಕು ಡಾಕ್ಟರ್ ಸೀಲ್. ಇದೆಲ್ಲವನ್ನು ತಗೊಂಡು ರಕ್ತದ ಸ್ಯಾಂಪಲ್ ಬೇರೆ ಕೊಡ್ತಾರೆ ಡಾಕ್ಟರು ಪೇಷೆಂಟಿಂದ ಕಲೆಕ್ಟ್ ಮಾಡಿ. ಆ ಸ್ಯಾಂಪಲ್ನ ತಗೊಂಡು ನಮ್ಮ ನಾರಾಯಣ ರಕ್ತನಿಧಿಗೆ ಬಂದರೆ, ನಮ್ಮ ನಾರಾಯಣ ರಕ್ತನಿಧಿಯಲ್ಲಿ ಅವಶ್ಯಕತೆ ಇರುವ ಬ್ಲಡ್ ನಿಮ್ಮಲ್ಲಿ ಇತ್ತು ಅಂತಂದರೆ ನಿಜವಾಗ್ಲೂ ನಿಮಗೆ ಅದನ್ನು ಪೂರೈಸೋದಕ್ಕೆ ಇಮಿಡಿಯೇಟ್ ಆಗಿ ವ್ಯವಸ್ಥೆ ಮಾಡ್ತೀವಿ. ಸೊ ಆ ವ್ಯವಸ್ಥೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂದರೆ, ನೀವು ಏನು ತಂದು ರಕ್ತದ ಸ್ಯಾಂಪಲ್ ತಂದು ಕೊಟ್ಟಿರ್ತೀರ ಆ ರಕ್ತದ ಸ್ಯಾಂಪಲ್ನ ಬ್ಲಡ್ ಗ್ರೂಪ್ ಯಾವುದು ಅಂತ ಇನ್ನೊಂದು ಸಲ ಚೆಕ್ ಮಾಡ್ತೀವಿ. ಆ ಬ್ಲಡ್ ಗ್ರೂಪ್ ನಮ್ಮಲ್ಲಿ ಇತ್ತು ಅಂತಂದರೆ ಅದ್ರ ಜೊತೆ ಕ್ರಾಸ್ ಮ್ಯಾಚಿಂಗ್ ಅಂತ ಒಂದು ಟೆಸ್ಟ್ ಮಾಡಬೇಕಾಗತ್ತೆ. ಆ ಕ್ರಾಸ್ ಮ್ಯಾಚಿಂಗ್ ಮಾಡಿದ್ಮೇಲೆ ನಿಮಗೆ ಅದನ್ನು ರಕ್ತನ ಕೊಡಲಾಗುತ್ತದೆ. ಆ ರಕ್ತ ಕೊಟ್ಟಿದ್ದನ್ನು ನಾನು ಕೊಟ್ಟಿದ್ದೀರಾ ರಕ್ತ ಅಂತೇಳಿ ಸೊ ಆರಾಮಾಗಿ ಹೋಗಿ ತೊಗೊಡೋಕ್ಕಾಗಲ್ಲ. ನೀವು ರಕ್ತ ತೊಗೊಂಡ ತಕ್ಷಣ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು, ಇಮಿಡಿಯೇಟಾಗಿ ಡಾಕ್ಟರ್ ಕೈಯಲ್ಲಿ ಕೊಡಬೇಕು ಅಥವಾ ಸಿಸ್ಟರ್ ಕೈಯಲ್ಲಿ ಕೊಡಬೇಕು. ಅವರು ಅದರ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ರಕ್ತದಾನ ಪೇಷೆಂಟಿಗೆ ಕೊಡೋ ವ್ಯವಸ್ಥೆನ ಅವರು ಇಮಿಡಿಯೇಟಾಗಿ ಮಾಡ್ತಾರೆ. ಸೊ ಅದನ್ನು ಜಾಸ್ತಿ ಹೊತ್ತು ಡಿಲೇ ಮಾಡಬಾರ್ದು, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ರಕ್ತನ ಹಾಸ್ಪಿಟ್ಲಿಗೆ ತಲುಪಿಸ್ಬೇಕು.
ಓಕೆ, ಈ ರಕ್ತದಾನದ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳು, ಅಪನಂಬಿಕೆಗಳು ಒಂದಷ್ಟು ಈಗ ಕೂಡ ನಮ್ಮ ಸುತ್ತಮುತ್ತ ಕಾಣಿಸ್ತೀವಿ. ಸೊ ಅದು ಅಂಥವು ಮತ್ತು ಅದರ ವಾಸ್ತವಾಂಶಗಳ ಬಗ್ಗೆ ಒಂದಷ್ಟು ಜನರಿಗೆ ತಿಳಿಸೋದಿದ್ರೆ, ಯಾಕಂದರೆ ತುಂಬ ಜನರಿಗೆ ಅದರ ಬಗ್ಗೆ ತಪ್ಪು ಕಲ್ಪನೆಗಳು ಇಂದಿಗೂ ಇದೆ. ಸೊ ಅದರ ಬಗ್ಗೆ ಹೇಳೋದಿದ್ದೆ,
ಭಯ ಅಂದರೆ ರಕ್ತದಾನ ಕೊಟ್ಟರೆ ನನಗೇನೋ ಆಗ್ಬಿಡುತ್ತೆ, ನಾನು ನಾಳೆಯಿಂದ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ತೂಕ ಕಡಿಮೆ ಆಗಿಬಿಡುತ್ತೆ, ಸೊ ನನಗೂ ನಾಳೆಯಿಂದ ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನೋ ಅಪನಂಬಿಕೆ ಜಾಸ್ತಿ ಇದೆ. ಅದರಿಂದ ಏನೂ ಹೆದರಬೇಕಾಗಿಲ್ಲ. ಸೊ ಈ ಜಗತ್ತಿನಲ್ಲೇ 100-150 ಸಲ ಒಂದು ಜೀವಮಾನದಲ್ಲೇ ಬ್ಲಡ್ ಕೊಟ್ಟವರು ಭಾಳ ಜನ ಇದ್ದಾರೆ. ಬ್ಲಡ್ ಕೊಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಸೊ ಅದಕ್ಕೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಅದನ್ನು ಕರೆಕ್ಟಾಗಿ ತೊಗೊಂಡ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇನ್ನೊಂದು, ಸೊ ನೋವು ಜಾಸ್ತಿ ಆಗುತ್ತೆ ನಮಗೆ ಅಂತೇಳಿ. ಆ ನೋವು ಎಷ್ಟಾಗತ್ತೆ ಅಂದರೆ, ಒಂದು ಇರುವೆ ಕಡದಷ್ಟು ಆಗುತ್ತೆ ಅಥವಾ ಒಂದು ಸೊಳ್ಳೆ ಕಡದಷ್ಟು ಆಗುತ್ತೆ. ಎಷ್ಟು ಜನ ಸೊಳ್ಳೆ ಕಚ್ಚಿಸ್ಕೊಂಡಿಲ್ಲ, ಎಷ್ಟು ಜನ ಇರುವೆ ಕಚ್ಚಿಸ್ಕೊಂಡಿಲ್ಲ, ಇದನ್ನು ನೋಡಿದರೆ ಅದನ್ನು ಆ ನೋವನ್ನು ನೀವು ಒಂದು ಸಲ ನೆನೆಸ್ಕೊಳ್ಳಿ, ಅಷ್ಟೇ ನೋವಾಗೋದು, ಅದ್ರ ಬಿಟ್ಟರೆ ಯಾವುದೇ ರೀತಿಯ ನೋವಾಗಲ್ಲ. ಏನಕ್ಕೆ ನೋವಾಗಲ್ಲ ಅಂತಂದರೆ, ಈಗಿನ ಹೊಸ ಪದ್ಧತಿಯಲ್ಲಿ ನಾವು ನೀಡಲ್ಸ್ ಏನು ಚುಚ್ಚಬೇಕು ಅಂತಿರ್ತೀವಿ ರಕ್ತದಾನ ಪಡೆಯೋದಕ್ಕೆ, ಅದನ್ನು ಎಷ್ಟು ಸ್ಮೂತ್ ಮಾಡಿದ್ದೀವಿ ಅಂತಂದರೆ, ಸೊ ಟೆಕ್ನಾಲಜಿಕಲಿ ವೈಸ್, ಸೊ ನಿಮಗೆ ಪ್ರಿಕ್ ಮಾಡಿದ್ದೇ ಗೊತ್ತಾಗಲ್ಲ, ಅದರಿಂದ ಯಾವುದೇ ರೀತಿಯ ನೋವಾಗಲ್ಲ. ಸೊ ಭಯ ಪಡಬೇಡಿ, ನೋವು ಆಗಲ್ಲ. ಸೊ ಬ್ಲಡ್ ಕೊಡೋದ್ರಿಂದ ನಮಗೇನಾದ್ರೂ ಇನ್ಫೆಕ್ಷನ್ ಬಂದ್ಬಿಡುತ್ತಾ ಅಂತ ಹೆದರಿಕೆ ಇರುತ್ತೆ. ಸೊ ಎಸೆಪ್ಟಿಕ್ ಪ್ರಿಕಾಷನ್ಸಲ್ಲಿ ಎಲ್ಲ ರೀತಿಯ ಪ್ರಿಕಾಷನ್ಸ್ ಏನು ತೊಗೋಬೇಕು ಅದನ್ನು ತೊಗೊಂಡು ಮಾಡ್ತೀವಿ. ಎಲ್ಲ ರಕ್ತದಾನಗಳಿಗೆ ಯೂಸ್ ಮಾಡಬೇಕಾದ್ರೆ ಸಪ್ರೇಟ್ ಒಂದು ಬ್ಲಡ್ ಬ್ಯಾಗ್ ಅಂತಲೇ ಇರುತ್ತೆ, ಅದ್ರ ಜೊತೆಗೆ ನೀಡಲ್ ಬರುತ್ತೆ. ಯಾವುದೇ ರೀತಿಯ ಸಪ್ರೇಟ್ ಆಗಿರೋ ನೀಡಲ್ನ ಜೋಡಣೆ ಮಾಡಲ್ಲ, ಇಟ್ಸ್ ಎ ಇಂಡಿವಿಜುವಲ್ ಪ್ಯಾಕ್, ಒಬ್ಬರಿಗೆ ಒಂದನ್ನೇ ಯೂಸ್ ಮಾಡ್ತಾ ಇದ್ದೀವಿ, ಅದರಿಂದ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರಲ್ಲ.
ಖಂಡಿತ ಸರ್, ಈ ರಕ್ತದಾನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ, ತಿಳಿದವರು ಸಾಧಾರಣವಾಗಿ ಈ ಮಾತನ್ನು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಜನರಿಗೆ ತಿಳಿಸ್ಕೊಡೋದಿದೆ.
ರಕ್ತದಾನ ಮಾಡೋದ್ರಿಂದ ಬೇರೆಯವ್ರ ಆರೋಗ್ಯಕ್ಕೆ ಒಳ್ಳೆಯದಾಗೋದು ಸೆಕೆಂಡ್ರಿ, ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಹೇಗೆ ಒಳ್ಳೆಯದಾಗುತ್ತೆ, ಒಂದು ಸಲ ರಕ್ತ ಕೊಟ್ಬಿಟ್ರೆ ನನಗೆಲ್ಲ ಒಳ್ಳೆಯದಾಗತ್ತಾ? ಇಲ್ಲ. ನೀವು 6 ತಿಂಗಳಿಗೆ ಅಥವಾ 3.5 ತಿಂಗಳಿಗೋ 4 ತಿಂಗಳಿಗೆ ರೆಗ್ಯುಲರ್ ಆಗಿ ರಕ್ತ ಕೊಡ್ತಾ ಇದ್ರೆ, ನಿಮಗೆ ರೆಗ್ಯುಲರ್ ಚೆಕ್ ರಕ್ತದಾನ ಮಾಡೋಕ್ಕಿಂತ ಮುಂಚೆ ಮಿನಿ ಮೆಡಿಕಲ್ ಚೆಕಪ್ ಅಂತ ಹೇಳ್ತಾರೆ. ಈ ಮೆಡಿಕಲ್ ಚೆಕಪ್ಪಲ್ಲೇ ನಾವು ಎಷ್ಟೊಂದು ಸಲ ಹೈಪರ್ಟೆನ್ಸಿವ್ಸನ್ನ ಅಥವಾ ಹೆಚ್ಚು ರಕ್ತ ಇರೋರನ್ನ ಅಥವಾ ಅನಿಮಿಕ್ ಇರೋರನ್ನ ಕಂಡುಹಿಡಿದೀವಿ. ಕಂಡುಹಿಡಿದ್ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರು ಗುಣಮುಖರಾಗಿದ್ದಾರೆ. ಒಂದು. ಎರಡನೇದೇನು ಅಂತಂದರೆ, ನೀವು ರೆಗ್ಯುಲರ್ ರಕ್ತ ಕೊಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಸ್ಟ್ರೋಕ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ನೀವು ರಕ್ತ ಕೊಡದೇ ಇರೋದ್ರಿಂದ ನಿಮ್ಮ ಬಾಡಿಲಿ ಐರನ್ ಅಂಶನ ಶೇಖರಣೆ ಜಾಸ್ತಿ ಆಗುತ್ತೆ. ಶೇಖರಣೆ ಜಾಸ್ತಿ ಆದಾಗ ಅದು ಹಿಮೋಕ್ರೊಮೆಟೋಸಿಸ್ ಅಂತ ಹೇಳ್ತೀವಿ, ಅದರಿಂದ ಆಗೋ ಅಪಘಾತಗಳೆಲ್ಲ ಕಡಿಮೆ ಆಗುತ್ತೆ. ಇದೆಲ್ಲದರ ಜೊತೆಗೆ ನೀವು ಒಂದು ರಕ್ತದಾನ ಮಾಡೋದ್ರಿಂದ ಅದನ್ನು ಮೂರು ಭಾಗವಾಗಿ ಡಿವೈಡ್ ಮಾಡಿ ಮೂರು ಜನಕ್ಕೆ ಕೊಡ್ತೀವಿ. ಮೂರು ಜನಕ್ಕೆ ಕೊಟ್ಟಮೇಲೆ ಆ ಮೂರು ಜನರ ಜೀವ ಉಳಿಯುತ್ತೆ. ಆ ಮೂರು ಜನ ಯಾರು ಬ್ಲಡ್ಡನ್ನು ತೊಗೊಂಡಿರ್ತಾರೆ, ಯಾರು ದಾನಿಗಳಿರ್ತಾರೆ, ಅವ್ರಿಗೋಸ್ಕರ ಪ್ರೇ ಮಾಡ್ತಾರೆ ಅಥವಾ ಅವ್ರಿಗೋಸ್ಕರ ದೇವರಲ್ಲಿ ಬೇಡ್ಕೊತಾರೆ, ಆ ಅವರ ಏನು ಬೇಡಿಕೆಗಳು ನಿಮ್ಮ ಜೀವನದಲ್ಲಿ ಬಂದು ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತಾರೆ.
ಒಳ್ಳೆಯ ಕೆಲಸ ಮಾಡಿದ್ದು ಯಾವತ್ತೂ ನಮಗೆ ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾರಲ್ಲ ಸರ್, ಅದೇ ಥರ ಅಲ್ವಾ?
ಹೌದು.
ಸೊ ಈ COVID-19 ಆತಂಕದ ನಂತರ ರಕ್ತದಾನ ಶಿಬಿರಗಳು ಸ್ವಲ್ಪ ಕಡಿಮೆನೇ ಆಗಿದೆ. ಸಾಧಾರಣವಾಗಿ ಆಗ್ತಾನೇ ಇಲ್ಲ ಅಂತ ಹೇಳ್ಬೋದು, ಈ ಲಾಕ್ಡೌನ್ ಟೈಮಲ್ಲಿ ಒಂದಷ್ಟು ಆಗ್ತಾನೇ ಇರಲಿಲ್ಲ, ಈಗ ಅಲ್ಲಲ್ಲಿ ಸ್ವಲ್ಪ ಭಾಳ ಕಡಿಮೆ ಪ್ರಮಾಣದಲ್ಲಿ ನಡೀತಿದೆ. ಇದರಿಂದ ರಕ್ತನಿಧಿಗೆ ಅಥವಾ ಆರೋಗ್ಯ ಸೇವೆಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ.
ಈ COVID-19 ಬಂದಿರೋದ್ರಿಂದ ರಕ್ತದಾನ ಶಿಬಿರ ಅಥವಾ ವಾಲಂಟರಿ ಡೋನರ್ಸ್ ಏನಿದ್ದಾರೆ ಅವರು ಧೈರ್ಯ ಮಾಡಿಕೊಂಡು ಇಷ್ಟು ದಿನ ಬಂದು ರಕ್ತದಾನ ಮಾಡಿಸ್ತಾ ಇದ್ರು. ಆದರೆ ಈ COVID-19 ಬಂದಾಗಿಂದ ನಮಗೆಲ್ಲಿ COVID-19 ಬಂದ್ಬಿಡುತ್ತೋ ಅನ್ನೋ ಭಯದಿಂದ ಯಾರೂ ಹೊರಗಡೆ ಬರ್ತಿಲ್ಲ. ಲಾಕ್ಡೌನ್ ಸಮಯದಲ್ಲಿ ಯಾರೂ ಬರ್ತಾ ಇದ್ದಿಲ್ಲ. ಈಗ ಟ್ರಾವೆಲಿಂಗ್ ರಿಲೀಸ್ ಮಾಡಿದ್ಮೇಲೆ ಎಲ್ಲರೂ ಅವ್ರವ್ರಿಗೆ ತೊಂದರೆಗಳು ಇರೋದ್ರಿಂದ ಅದನ್ನು ಮೊದಲು ಸರಿಪಡಿಸ್ಕೊಂಡು ಆಮೇಲೆ ನೋಡೋಣ ಅಂತ ಹೇಳ್ತಿದ್ದಾರೆ. ಬಟ್ ಈ ಪೇಷೆಂಟ್ಗಳಿಗೆ ನಾನು ಆವಾಗಲೇ ಯಾರ್ಯಾರಿಗೆ ರಕ್ತ ಬೇಕಾಗತ್ತೆ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಪೇಷೆಂಟ್ಸ್ಗೆ ಆಗಲಿ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಲಿ ಅಥವಾ ತಲಸಿಮಿಯಾ ಪೇಷೆಂಟ್ಸ್ಗಾಗಲಿ ಕ್ಯಾನ್ಸರ್ ಪೇಷೆಂಟ್ಸ್ಗಾಗಲಿ ಅವರ ಟ್ರೀಟ್ಮೆಂಟ್ ಅಥವಾ ಕಾರ್ಡಿಯಾಕ್ ಸರ್ಜರೀಸ್ಗಾಗಲಿ ಅಥವಾ ಯಾವುದೇ ರೀತಿಯ ಸರ್ಜರಿಗಾಗಲಿ ಅದು ಎಮರ್ಜೆನ್ಸಿ ಸರ್ಜರೀಸ್ ಇರೋದ್ರಿಂದ ಅವನ್ನು ಮುಂದೂಡೋದಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಅವ್ರಿಗೆಲ್ಲರಿಗೂ ರಕ್ತದ ಅವಶ್ಯಕತೆ ಮೊದಲೆಷ್ಟಿತ್ತು ಈಗಲೂ ಅಷ್ಟೇ ಇದೆ, ಅದೇನು ಕಡಿಮೆ ಆಗಿಲ್ಲ. ಸೊ ಆದ್ದರಿಂದ ಈಗಲೂ ರಕ್ತದ ಅವಶ್ಯಕತೆ ತುಂಬ ಇದೆ. ಸೊ ಈ COVID-19 ನಾವು ಹೆಚ್ಚಿನ ಪ್ರಿಕಾಷನ್ಸನ್ನು ತೊಗೊಂಡಿದ್ದೀವಿ. ಸೊ ಮೊದಲು ಏನು ಮಾಡ್ತಾ ಇದ್ವಿ ರಕ್ತದಾನ ಶಿಬಿರಗಳು ಆ ರೀತಿ ಈಗ ಮಾಡ್ತಾ ಇಲ್ಲ. ನಾವು ಈಗೇನು ಮಾಡಿದ್ದೀವಿ ಅಂತಂದರೆ ನಾವು ಪ್ರತಿಯೊಬ್ಬರು ಡೋನರ್ಗೂ ಸಪ್ರೇಟಾಗಿ ಬೆಡ್ ಸ್ಪ್ರೆಡ್ಸ್ ಅಂತ ಹಾಕ್ತೀವಿ. ಸೊ ಅದನ್ನು ಪೇಪರಿಂದ ಇರುತ್ತೆ, ಅದನ್ನು ಒಬ್ಬರಿಗೆ ಯೂಸ್ ಮಾಡಿದ್ಮೇಲೆ ಅದನ್ನು ತೆಗೆದು ಬಿಸಾಕಿ ನೆಕ್ಸ್ಟ್ ಪರ್ಸನ್ಸ್ಗೆ ಬೇರೆದನ್ನು ಯೂಸ್ ಮಾಡ್ತೀವಿ, ಹೊಸದಾಗಿ ಯೂಸ್ ಮಾಡ್ತೀವಿ. ಎಲ್ಲರಿಗೂ ಸಪ್ರೇಟಾಗಿ ಗ್ಲೌಸ್ ಯೂಸ್ ಮಾಡ್ತೀವಿ. ಯಾರು ಟೆಕ್ನಿಷಿಯನ್ ಬರ್ತಾರೆ ಅಥವಾ ಡಾಕ್ಟರ್ ಯಾರು ಇರ್ತಾರೆ ಕ್ಯಾಂಪಲ್ಲಿ ಅಥವಾ ಹಾಸ್ಪಿಟ್ಲಲ್ಲಿ ಅವರೆಲ್ಲರೂ PPE ಕಿಟ್ ಹಾಕ್ಕೊಂಡು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಹಾಕ್ಕೊಂಡು ನಾವು ಕೆಲಸನ ಮಾಡ್ತಾ ಇದ್ದೀವಿ. ಈ ಎಲ್ಲ ಎಕ್ವಿಪ್ಮೆಂಟ್ಗಳು ತೊಗೊಂಡು ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಪಡಬೇಕಾಗಿಲ್ಲ. ಯಾವುದೇ ರೀತಿಯ COVID-19 ರಕ್ತದಾನ ಮಾಡೋದ್ರಿಂದ ನಿಮಗೆ ಬರಲ್ಲ. ನೀವೇನು ಪ್ರಿಕಾಷನ್ಸ್ ತೊಗೋಬೇಕು ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಆ್ಯಂಡ್ ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಇವೆರಡನ್ನ ಮಾಡಿ ಜೊತೆಗೆ ಮಾಸ್ಕ್ ಧರಿಸ್ಬೇಕು. ಈವನ್ ಡೊನೇಷನ್ ಮಾಡಬೇಕಾರಾಗಲಿ ಅಥವಾ ಡೊನೇಷನ್ಗೆ ಟೆಸ್ಟ್ ಮಾಡಬೇಕಾರಾಗಲಿ ಅಥವಾ ನೀವು ರಕ್ತದಾನ ಮಾಡಿ ಆದಮೇಲೆ ಕಾಯ್ತಾ ಇರಬೇಕಾದಾಗಲಿ ಅಥವಾ ರಿಫ್ರೆಶ್ಮೆಂಟ್ ತೊಗೊಳ್ಬೇಕಾರಾಗಲಿ ನೀವು ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು, ಹ್ಯಾಂಡ್ ಸ್ಯಾನಿಟೇಷನ್ ಯೂಸ್ ಮಾಡಬೇಕು. ಆದಷ್ಟು ನಾವೇನು ಮಾಡ್ತಾ ಇದೀವಿ ಅಂದರೆ ಒಂದೇ ಸಲಕ್ಕೆ ಎಲ್ಲ ರಕ್ತದಾನ ಒಟ್ಟಿಗೆ ಕದನ್ನು ಮಾಡ್ತಾ ಇಲ್ಲ. ಅವ್ರಿಗೆಲ್ಲರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದೀವಿ, 15 ನಿಮಿಷಕ್ಕೆ ಒಬ್ಬರು ಅಥವಾ ಇಬ್ಬರು ಅಥವಾ ಮ್ಯಾಕ್ಸಿಮಮ್ 3 ಜನ, ಎಷ್ಟು ಕ್ವಾರ್ಟರ್ ಇರುತ್ತೆ ನಮ್ಮಲ್ಲಿ ನೋಡಿಕೊಂಡು ಅಷ್ಟು ಜನಕ್ಕೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದೀವಿ. ಅವ್ರು ಮುಗಿದ್ಮೇಲೆ ನೆಕ್ಸ್ಟ್ 4 ಜನ ಬರ್ತಾರೆ. ಆದ್ದರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಆಗುತ್ತೆ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ನೀವೆಲ್ಲರೂ ಮುಂದೆ ಬಂದು ರಕ್ತದಾನ ಮಾಡಬೇಕು ಅಂತ ಇನ್ನೊಂದ್ಸಲ ಕೇಳ್ಕೊತ ಇದ್ದೀನಿ.
ಸರಿ ಸರ್, ಈ ರಕ್ತದಾನ ಅನ್ನುವಂಥದ್ದು ಅಥವಾ ರಕ್ತ ಎಷ್ಟು ಬೇಕು ಅಂತಿತ್ತು ಅಂದರೆ ರಕ್ತದಾನ ನಡೆಯುವಂಥ ರೇಟ್ ಇತ್ತಲ್ಲ, ಸೊ ಇದು ಈ COVID-19 ಸಿಚುವೇಶನ್ ನಂತರ ಎಷ್ಟು ಪರ್ಸೆಂಟೇಜ್ ಡೌನ್ ಆಗಿದೆ?
ಎಷ್ಟು ಪರ್ಸೆಂಟೇಜ್ ಅಂತ ಹೇಳೋದಕ್ಕಿಂತ 90% ಕಡಿಮೆ ಆಗಿದೆ. ಈಗ ಮೊದಲು ನಾವು ತಿಂಗಳಿಗೆ 20 ಕ್ಯಾಂಪನ್ನು ಮಾಡ್ತಾ ಇದ್ವಿ ನಮ್ಮ ನಾರಾಯಣ ಹೃದಯ ಬ್ಲಡ್ ಬ್ಯಾಂಕಿಂದ. ಈಗ 2 ಅಥವಾ 3 ಕ್ಯಾಂಪ್ ಮಾಡೋದು ಕಷ್ಟ ಆಗಿದೆ. ಆ 2 ಅಥವಾ 3 ಕ್ಯಾಂಪ್ಗಳಲ್ಲೂ ಮೊದಲು ಪ್ರತಿ ಕ್ಯಾಂಪಲ್ಲಿ ಮಿನಿಮಮ್ ಆಗಿದ್ರೂ 100 ಕಲೆಕ್ಟ್ ಮಾಡ್ತಾ ಇದ್ವಿ, ಈಗ 20 ಕಲೆಕ್ಟ್ ಮಾಡೋದನ್ನು ಕಷ್ಟ ಆಗಿದೆ.
ಸೊ ಈ ಸುತ್ತಮುತ್ತಲಿನ ಜನ ಇದನ್ನು ಅರಿತುಕೊಂಡು ಅಥವಾ ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅರಿತುಕೊಂಡು ಸಾಕಷ್ಟು ಜನ ಅವರಾಗಿ ಅವರು ವಾಲಂಟಿಯರ್ಲಿ ಬಂದು ಈ ಬ್ಲಡ್ ಡೊನೇಟ್ ಮಾಡಿದ್ರೆ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ ಮತ್ತು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಲ್ವಾ?
ಎಲ್ಲರೂ ಈಗ COVID-19 ನನ್ನ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ಸೊ ಅವರ ಪರ್ಸನಲ್ ಪ್ರೊಟೆಕ್ಷನ್ ಮಾಡ್ಕೋಬೇಕಿರೋದು ಅತ್ಯಂತ ಮುಖ್ಯ. ಆ ಪರ್ಸನಲ್ ಪ್ರೊಟೆಕ್ಷನ್ ಜೊತೆಗೆ ಜನರ ಸೇವೆ ಮಾಡಬೇಕು ಅಂತ ನಿಮ್ಮ ಮನದಲ್ಲಿ ಇದ್ದಾಗ ಸೊ ಒಂದು ಕೆಲಸ ನೀವು ಮಾಡ್ಬೋದು, ನೀವು ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡೋದ್ರಿಂದ ನಿಮಗೇನು ತೊಂದರೆ ಆಗದಂತೆ ನೋಡೋ ಜವಾಬ್ದಾರಿ ನಮ್ಮ ನಾರಾಯಣ ಹೃದಯ ಬ್ಲಡ್ ಬ್ಯಾಂಕ್ ಕಡೆಯಿಂದ ನಾವು ಆಶ್ವಾಸನೆ ಕೊಡ್ತೀವಿ. ಸೊ ಅದ್ರ ಜೊತೆಗೆ ನೀವು ನಮ್ಮ ನಾರಾಯಣ ಹೃದಯ ಬ್ಲಡ್ ಬ್ಯಾಂಕಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ರಕ್ತದಾನ ಬ್ಲಡ್ ಬ್ಯಾಂಕ್ ಓಪನ್ ಇರುತ್ತೆ. ನೀವು ಯಾವುದೇ ರೀತಿಯ ಟೈಮಲ್ಲಿ ಬಂದು ನೀವು ರಕ್ತದಾನ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಕ್ವೈರೀಸ್ ಇತ್ತು ಅಂದರೆ ಅಥವಾ ನಿಮಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನಾವು ಈ ಸಂವಾದದ ಕೊನೆಯಲ್ಲಿ ಫೋನ್ ನಂಬರ್ ಹೇಳ್ತೀವಿ, ಆ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಬಂದು ರಕ್ತದಾನ ಮಾಡ್ಬೋದು.
ಖಂಡಿತ ಸರ್, ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಆನೇಕಲ್ ಭಾಗದ ಕೇಳುಗರಿಗೆ ಏನು ಹೇಳೋಕೆ ಬಯಸ್ತೀರಿ?
June 14th ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಇದೆ. ಈ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ದಿನದಂದು ಸೇಫ್ ಬ್ಲಡ್ ಸೇವ್ ಲೈಫ್ಸ್ ಅಂತ ಥೀಮ್ ಇಟ್ಕೊಂಡಿದ್ದಾರೆ. ಅದನ್ನು ಆಚರಿಸ್ತಾ ನಾವು ಆನೇಕಲ್ ಸರೌಂಡಿಂಗ್ ಭಾಗದಲ್ಲಿರೋ ಜನರಿಗೆಲ್ಲರಿಗೂ ಹೇಳೋ ಇಚ್ಛದ ಏನಂತಂದರೆ ನೀವೆಲ್ಲರೂ ಆರೋಗ್ಯವಾಗಿರಬೇಕು ಮೊದಲನೇದು. ಎರಡನೇದು, ನಿಮ್ಮ ಆರೋಗ್ಯವಾಗಿರೋದ್ರಿಂದ ಬೇರೆಯವ್ರ ಆರೋಗ್ಯನೂ ಕಾಪಾಡೋಕ್ಕೆ ಸಾಧ್ಯ ಇದೆ. ಆ ಕಾಪಾಡೋಕ್ಕೆ ಸಾಧ್ಯ ಇರೋದು ರಕ್ತದಾನದಿಂದ. ಆದ್ದರಿಂದ ನಿಮ್ಮೆಲ್ಲರ ಹತ್ರ ಕೋರಿಕೆ ಏನು ಅಂತಂದರೆ ನೀವೆಲ್ಲರೂ ಬಂದು ರಕ್ತದಾನ ಮಾಡಿ, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಮೂರು ವಿಷಯಗಳನ್ನು ನೆನಪಿಟ್ಕೊಳ್ಳಿ, ರಕ್ತದಾನ ಮಾಡಬೇಕಾದರೂ ಆಗಲಿ ಅಥವಾ ನಿಮ್ಮ ನಿಜ ಜೀವನದಲ್ಲಿ ಅಥವಾ ನೀವೆಲ್ಲರೂ ಹೊರಗಡೆ ಇದ್ದಾಗಲೂ, ಸೋಷಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ಸ್ಯಾನಿಟೈಸೇಷನ್, ಮಾಸ್ಕ್, ಈ ಮೂರನ್ನು ನೀವು ಗಟ್ಟಿಯಾಗಿ ಇಟ್ಕೊಂಡ್ರೆ COVID-19 ನಿಮ್ಮ ಹತ್ರ ಬರಲ್ಲ, ಅದ್ರ ಜೊತೆಗೆ ನೀವು ಬೇರೆಯವರ ಜೀವನ ಉಳಿಸೋದಕ್ಕೆ ತುಂಬ ಸಹಾಯ ಆಗುತ್ತೆ.
ಹಾಗಿದ್ರೆ ಈ ಸಾಮಾನ್ಯ ಜನ ನಾರಾಯಣ ಹೆಲ್ತ್ ಸಿಟಿಯ ರಕ್ತ ನಿಧಿಯನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಿದ್ರೆ ಯಾವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು?
9667-6664.
ಓಕೆ, ಈ ನಂಬರ್ಗೆ ಕಾಲ್ ಮಾಡಿ ಯಾವುದೇ ಕ್ವೇರೀಸ್ ಇದ್ರೆ ಕೇಳ್ಬೋದು. ಅದೇ ರೀತಿ ಅವ್ರನ್ನ ರಿಜಿಸ್ಟರ್ ಮಾಡ್ಕೋಬೋದು, ರಕ್ತದಾನಿಯಾಗಿ ರಿಜಿಸ್ಟರ್ ಮಾಡ್ಕೋಬೋದು. ಅಲ್ಲದೆ ಸೊ ಯಾವುದೇ ರಕ್ತ ಪಡಿಬೇಕಾದ್ರೂ ಕೂಡ ಅವರು ಈ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ಸತಿ ಹೇಳ್ತೀನಿ, 9663-6664 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ರಿಜಿಸ್ಟರ್ ಮಾಡ್ಬೋದು, ನಿಮ್ಮ ರಕ್ತದಾನವನ್ನು ಇಲ್ಲಿ ಸೇಫ್ ಆಗಿ ಬಂದು ಮಾಡ್ಬೋದು. ಇನ್ ಕೇಸ್ ಈಗ ಯಾರಾದರೂ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜನೆ ಮಾಡಬೇಕು, ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜನೆ ಮಾಡಬೇಕು ಅಂದರೆ ಯಾವ ರೀತಿ ಮಾಡ್ಬೋದು?
ಓಕೆ, ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಆರ್ಗನೈಸೇಷನ್ ರಕ್ತದಾನ ಶಿಬಿರವನ್ನು ಆಯೋಜಿಸಬೇಕು ಅಂತ ಇಚ್ಛೆ ಇದ್ದಲ್ಲಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ತೀವಿ ಈಗ ತಿಳಿಸಿದ ನಂಬರ್ಗೆ. ಸೊ ಅದ್ರ ಜೊತೆಗೆ ಏನು ಒಂದು ಒಳ್ಳೆಯ ಕೆಲಸ ನಾವು ಈ COVID-19 ಮಾಡಿದ್ದೀವಿ ಅಂತಂದರೆ, ಸೊ ರಕ್ತದಾನಕ್ಕೋಸ್ಕರನೇ ಎಲ್ಲೂ ಜಾಗ ಸಿಗ್ತಾ ಇಲ್ಲ. ರಕ್ತದಾನ ಶಿಬಿರಗಳಲ್ಲಿ ಅವ್ರ ಮನೆಯಲ್ಲಿ ಮಾಡಿಕೊಂಡ್ರೆ ಅಥವಾ ಅವ್ರ ಅಪಾರ್ಟ್ಮೆಂಟಲ್ಲಿ ಮಾಡಿಕೊಂಡ್ರೆ ಅಥವಾ ಅವರ ಕ್ಲಬ್ ಹೌಸಲ್ಲಿ ಮಾಡಿಕೊಂಡ್ರೆ ಕ್ಲಬ್ ಹೌಸಿಗಿಲ್ಲಿ COVID-19 ಸ್ಪ್ರೆಡ್ ಆಗೋ ಡೌಟು ಆ ಥರ ಸಮಸ್ಯೆಗಳಿದೆ. ಅದನ್ನು ಬೇರ್ಪಡಿಸ್ಬೇಕು ಅಥವಾ ಅದು ಹೋಗಲಾಡಿಸ್ಬೇಕು ಅಂತೇಳಿ ನಾವು ನಮ್ಮ ನಾರಾಯಣದಿಂದ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಿದ್ವಿ. ಆ ಬಸ್ಸಲ್ಲಿ ಒಂದು ಸಲಕ್ಕೆ ಒಬ್ಬ ರಕ್ತದಾನಿ ಮಾತ್ರ ರಕ್ತದಾನ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋ ಚಾನ್ಸನ್ನು ಸ್ಪ್ರೆಡ್ ಆಗೋದನ್ನು ನಾವು ಟೋಟಲಾಗಿ ತಡೀಬೋದು. ಸೊ ಈ ಉದ್ದೇಶದಿಂದ ನೀವು ರಕ್ತದಾನ ಮಾಡಬೇಕು ಅಂತಂದರೆ, ರಕ್ತದಾನ ಶಿಬಿರ ಕಂಡಕ್ಟ್ ಮಾಡಬೇಕು ಅಂದರೆ, ಒಂದು ಅಟ್ಲೀಸ್ಟ್ ಒಂದು 20 ಜನ ರಕ್ತದಾನಿಗಳನ್ನು ನಿಮ್ಮ ಸರೌಂಡಿಂಗಲ್ಲಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದ್ರೂ ಇದ್ದರೆ ಅವರಿಗೆ ಕೇಳಿಕೊಂಡು ಅವ್ರನ್ನ ರೆಡಿ ಮಾಡಿ ಅವ್ರನ್ನ ರೆಡಿ ಇದ್ದಾರೆ ಅಂದರೆ ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಅಲ್ಲಿ ಬಂದು ಜಾಗ ಹೆಂಗಿದ್ರೆ, ಜಾಗದ ಬಗ್ಗೆ ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ನೋಡ್ಕೊತೀವಿ. ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಜಾಗ ಇಲ್ಲ ಅಂತಂದರೆ ನಮ್ಮ ಬಸ್ಸನ್ನೇ ತೊಗೊಂಬರ್ತೀವಿ, ಬಸ್ಸಲ್ಲೇ ಎಲ್ಲ ವ್ಯವಸ್ಥೆ ಇದೆ. ನೀವು ಬರೀ 20 ಜನನ ಕರ್ಕೊಂಬಂದರೆ ಸಾಕು, ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಅದನ್ನು ರಕ್ತದಾನ ಕಂಪ್ಲೀಟ್ ಮಾಡಿ ನಿಮಗೆ ಒಂದು ಟ್ರೋಫಿ ನಮ್ಮ ಕಡೆಯಿಂದ ಕೊಟ್ಟು ಸನ್ಮಾನವನ್ನು ಮಾಡ್ತೀವಿ.
ಥ್ಯಾಂಕ್ ಯು ಸೋ ಮಚ್ ಸರ್, ಸಾಕಷ್ಟು ಮಾಹಿತಿ ಕೊಟ್ಟಿರಿ. ನಮ್ಮ ನಾಡಿ 90.4 ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.
ನಮ್ಮ ನಾಡಿ ಮತ್ತು 90.4 FM ಹಾಗೂ ಎಲ್ಲ ಕೇಳುಗರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಬ್ಲಡ್ ಬ್ಯಾಂಕ್ ಟೀಮ್ ಪರವಾಗಿ ವಂದನೆಗಳು.
ನಮ್ಮ ನಾಡಿ 90.4 FM ನಲ್ಲಿ ನಮ್ಮ ಆರೋಗ್ಯ.